ಗುರುಪೂರ್ಣಿಮೆಯಲ್ಲಿ ಅರ್ಪಣೆ ಮಾಡೋದ್ರ ಮಹತ್ವ. ಗುರುಪೂರ್ಣಿಮೆ ಸಮಯದಲ್ಲಿ ಅರ್ಪಣೆ ಮಾಡೋದ್ರ ಮಹತ್ವ. ನಮ್ಮ ಧರ್ಮಶಾಸ್ತ್ರದಲ್ಲಿ ನಾವು ಗಳಿಸಿದಂಥ ಉತ್ಪನ್ನದ 20% ಭಾಗವನ್ನು ಧರ್ಮ ಕಾರ್ಯಕ್ಕೆ ಅರ್ಪಿಸಬೇಕಂತೇಳಿ ಹೇಳಿದೆ. ಆದರೆ ಈ ಶಾಸ್ತ್ರ ಇವತ್ತು ಯಾರಿಗೂ ಗೊತ್ತಿಲ್ಲ. ಅಧ್ಯಾತ್ಮದಲ್ಲಿ ನಮಗೆ ಪ್ರಗತಿ ಮಾಡಿಕೊಳ್ಳಲು ತ್ಯಾಗ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ. ತ್ಯಾಗದಿಂದ ಜೀವವು ಸಾತ್ವಿಕವಾಗ್ತದೆ ಮತ್ತು ಆನಂದ ಸಿಗ್ತದೆ. ನಾವು ಭಗವಂತನಿಗೆ ಮರಳನ್ನು ನೀಡಿದರೆ ಅವನು ನಮಗೆ ವಜ್ರವನ್ನು ನೀಡುವನು ಎಂಬ ಗಾದೆ ಇದೆ. ತ್ಯಾಗ ಮಾಡುವುದು ಕೂಡ ಸತ್ತಗಾಗಿರಬೇಕು, ಅಂದರೆ ಸತ್ಪಾತ್ರ ದಾನಂ ಎಂದು ಹೇಳ್ತಾರೆ. ಈ ಜಗತ್ತಿನಲ್ಲಿ ಸಂತರು, ಧರ್ಮ ಕಾರ್ಯ ಮಾಡುವ ಸಂಸ್ಥೆ ಮತ್ತು ಗುರುಗಳನ್ನು ಬಿಟ್ಟರೆ ಸತ್ಪಾತ್ರರು ಯಾರೂ ಇಲ್ಲ. ನಮ್ಮ ಜೀವನದಲ್ಲಿನ ಆರ್ಥಿಕ ಅಡಚಣೆ, ಉದಾಹರಣೆಗೆ ಅನಾರೋಗ್ಯ, ವ್ಯವಹಾರದಲ್ಲಿ ನಷ್ಟ, ಹಣದ ಕೊರತೆ ಇತ್ಯಾದಿ ಅಡಚಣೆಗಳು ಹಿಂದಿನ ಜನ್ಮದ ಕೊಡುಕೊಳ್ಳುವ ಲೆಕ್ಕಾಚಾರದಿಂದ ನಿರ್ಮಾಣವಾಗ್ತದೆ. ಸತ್ಪಾತ್ರರಿಗೆ ದಾನ ಮಾಡುವುದರಿಂದ ಈ ಅಡಚಣೆಗಳು ದೂರವಾಗ್ತವೆ ಮತ್ತು ಪ್ರಾರಬ್ಧ ಕೂಡ ಕಡಿಮೆ ಆಗ್ತದೆ. ಯಾರು ಧರ್ಮ ಕಾರ್ಯ ಮಾಡ್ತಾರೋ ಅವರಿಗೆ ಅರ್ಪಣೆ ಮಾಡಿದರೆ ಅದರ ಪೂರ್ಣ ಫಲ ದಾನ ಮಾಡುವವರಿಗೆ ಸಿಗ್ತದೆ. ತ್ಯಾಗದಿಂದಲೇ ಸಮಷ್ಟಿ ಪಾಪ ಕೂಡ ಕಡಿಮೆ ಆಗ್ತದೆ. ಆದುದರಿಂದ ಎಲ್ಲಿ ತ್ಯಾಗ ಮಾಡುವ ಜೀವವಿದೆಯೋ ಅಲ್ಲಿ ವಾತಾವರಣ ಶುದ್ಧಿ ಆಗ್ತದೆ. ಎಲ್ಲಿ ತ್ಯಾಗಿ ಜೀವಗಳಿರ್ತವೆಯೋ ಅಲ್ಲಿನ ಪಾಪಗಳು ಕಡಿಮೆಯಾಗಿ ಸಾತ್ವಿಕತೆ ನಿರ್ಮಾಣ ಆಗ್ತದೆ. ಅಲ್ಲಿ ಏನಾದರೂ ಅವಘಡ ಆಗುವುದಿದ್ದರೂ ಅದು ತಪ್ಪಿ ಹೋಗ್ತದೆ. ಆದುದರಿಂದ ಗುರುಪೂರ್ಣಿಮೆ ಸಮಯದಲ್ಲಿ ಅರ್ಪಣೆ ಮಾಡಿದರೆ ಅರ್ಪಣೆ ಮಾಡಿದವರಿಗೆ 1000 ಪಟ್ಟು ಫಲ ಸಿಗ್ತದೆ. ಅದಕ್ಕಾಗಿ ನಾವು ಸ್ವತಃ ಅರ್ಪಣೆಯನ್ನು ಕೂಡ ಮಾಡ್ಬೋದು. ನಮ್ಮ ಪರಿಚಯದವರು, ಸ್ನೇಹಿತರು, ಸಂಬಂಧಿಕರು, ದೇಶ ವಿದೇಶದಲ್ಲಿ ನಮ್ಮ ಪರಿಚಿತರಿದ್ದರೆ ಅವರೆಲ್ಲರಿಗೆ ದಾನದ ಮಹತ್ವವನ್ನು ಹೇಳ್ಬೋದು, ಅವರಿಂದ ಅರ್ಪಣೆ ಮಾಡಿಸ್ಬೋದು. ಇಷ್ಟು ಮಾತ್ರ ಅಲ್ಲ, ಅವರಿಗೆಲ್ಲ ಗುರುಪೂರ್ಣಿಮೆಗೆ ಆಮಂತ್ರಣವನ್ನು ನಾವು ಕೊಡ್ಬೋದು. ಇದು ನಮ್ಮ ಸಮಷ್ಟಿ ಸೇವೆಯಾಗಿದೆ. ಈ ಸಲ ಗುರುಪೂರ್ಣಿಮೆ ಜುಲೈ 23ಕ್ಕೆ ಇದೆ. ನಮ್ಮ ಕಾರ್ಯಕ್ರಮ ಆನ್ಲೈನಲ್ಲಿರ್ತದೆ. ಸಾಯಂಕಾಲ 5:30ಕ್ಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅದಕ್ಕೆ ತಾವು, ತಮ್ಮ ಕುಟುಂಬ ಸಮೇತ ಹಾಗೂ ತಮ್ಮ ಪರಿಚಿತರೆಲ್ಲರನ್ನು ಈ ಗುರುಪೂರ್ಣಿಮೆಯಲ್ಲಿ ಭಾಗಿಯಾಗುವಾಗಿ ಮಾಡ್ಬೋದು. ಹಿಂದೂ ರಾಷ್ಟ್ರ. ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತ ದೇಶವು ಆಧ್ಯಾತ್ಮದ ನಂದನವನಾಗಿತ್ತು. ಆ ಗತ ವೈಭವ ಕಾಲದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಇದೆಲ್ಲವೂ ನೆಲೆಯಾಗಿತ್ತು. ಈಗ ಹಿಂದೂ ಧರ್ಮದ ಮೇಲೆ ಬಂದಿರುವ ಗ್ಲಾನಿಯನ್ನು, ಅಂದರೆ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ಹಿಂದೂ ರಾಷ್ಟ್ರದ ಸ್ಥಾಪನೆ ಮಾಡಲಿಕ್ಕಿದೆ. ಅದು 2023ಕ್ಕೆ ಆಗಲಿಕ್ಕೆ ಇದೆ. ಕಾಲದ ಹೆಜ್ಜೆಯನ್ನು ಗುರುತಿಸಿದ ಸಂತರು ಇದನ್ನು ಹೇಳಿದ್ದಾರೆ. ಅದರಿಂದ ಇದು 100% ಖಂಡಿತ ಆಗಲಿಕ್ಕೆ ಇದೆ. ಈ ಹಿಂದೂ ರಾಷ್ಟ್ರವು ವಿಶ್ವ ಕಲ್ಯಾಣಕ್ಕಾಗಿ ಕಾರ್ಯನಿರತ ಸತ್ವಗುಣಿ ಜನರ ರಾಷ್ಟ್ರವಾಗಿರುವುದು. ಇದನ್ನು ನಡೆಸಲು ಉಚ್ಚಲೋಕದಿಂದ 2,40,000 ಜೀವಗಳು ಪೃಥ್ವಿಗೆ ಬರಲಿಕ್ಕಿದೆ. ಈಗಾಗಲೇ ಇಂತಹ 900 ದೈವಿ ಬಾಲಕರು ಪೃಥ್ವಿಯಲ್ಲಿ ಜನ್ಮ ತೆಗೆದುಕೊಂಡಿದ್ದಾರೆ. ಇವರಲ್ಲಿ ಜನ್ಮದ ಪ್ರಗಲ್ಭ ವಿಚಾರಧಾರೆ ಇರ್ತದೆ. ಆಧ್ಯಾತ್ಮಿಕ ಬಲವು ಜನ್ಮದಿಂದಲೇ ಹೆಚ್ಚಿಗೆ ಇರ್ತದೆ. ಇದರಲ್ಲಿ 2 ಜೀವಗಳು ಜನ್ಮತ ಸಂತರಾಗಿ ಜನ್ಮ ತೆಗೆದುಕೊಂಡಿದ್ದಾರೆ. ಈ ಎಲ್ಲ ಜೀವಗಳನ್ನು ಗುರುಗಳೇ ಗುರುತಿಸಿ ಇವರು ಉಚ್ಚಲೋಕದಿಂದ ಬಂದಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಇದು ಈಶ್ವರಿ ಸಂಕಲ್ಪಿತ ವ್ಯವಸ್ಥೆಯಾಗಿದೆ. ಇದಕ್ಕೆ ಈಶ್ವರಿ ರಾಜ್ಯ ಅಥವಾ ರಾಮರಾಜ್ಯ ಅಥವಾ ಹಿಂದೂ ರಾಷ್ಟ್ರ ಅಂತ ಹೇಳೋದು. ಇಲ್ಲಿ ಸಂಖ್ಯಾಬಲ ಕಡಿಮೆ ಇದ್ದರೂ ಭಗವಂತನ, ಗುರುಗಳ ಆಶೀರ್ವಾದ ಮತ್ತು ಸಂಕಲ್ಪದಿಂದ ಇದು ಆಗಲಿಕ್ಕಿದೆ. ನಮಗೆ ಉತ್ತಮ ಉದಾಹರಣೆ ಅಂತೇಳಿದರೆ ಪಾಂಡವರು. ಪಾಂಡವರು 7 ಅಕ್ಷೋಹಿಣಿ ಸೈನ್ಯ ಇದ್ದರು. ಕೌರವರು 11 ಅಕ್ಷೋಹಿಣಿ ಸೈನ್ಯದಲ್ಲಿ ಅವರಿದ್ದರು. ಆದರೆ ಧರ್ಮದ ಪರ ಪಾಂಡವರಿದ್ದರು ಮತ್ತು ಶ್ರೀಕೃಷ್ಣ ಪಾಂಡವರೊಟ್ಟಿಗೆ ಇರುವುದರಿಂದ ಅಲ್ಲಿ ಕೌರವರ ನಾಶ ಆಯಿತು. ಸಂಖ್ಯೆಯಲ್ಲಿ ಪಾಂಡವರು ಕಡಿಮೆ ಇದ್ದರು, ಅಲ್ಲಿ ಅವ್ರದ್ದು ಧರ್ಮದ ವಿಜಯವಾಯಿತು. ಇದೇ ರೀತಿ ಇನ್ನೊಂದು ಉದಾಹರಣೆ ನೋಡಿದರೆ ಛತ್ರಪತಿ ಶಿವಾಜಿ ಮಹಾರಾಜರು. ಅವರಲ್ಲಿ 300 ಮಾವಳೆಗಳಿದ್ದರು, ಅಂದರೆ 300 ಸೈನಿಕರಿದ್ದರು. ಆದರೆ ಮುಸಲ್ಮಾನ ಸೈನ್ಯದಲ್ಲಿ ಲಕ್ಷಗಟ್ಟಲೆ ಜನ ಇದ್ದರು. ಆದರೆ ಅವರೆಲ್ಲರನ್ನು ನಾಶ ಮಾಡಿ ಹಿಂದುವಿ ಸ್ವರಾಜ್ಯದ ಸ್ಥಾಪನೆಯನ್ನು ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿದರು. ಇದಕ್ಕೆ ಸಮರ್ಥ ರಾಮದಾಸ ಸ್ವಾಮಿಗಳ ಆಶೀರ್ವಾದ, ಸಂತ ತುಕಾರಾಂ ಮಹಾರಾಜರ ಆಶೀರ್ವಾದದಿಂದ ಇದು ಸಾಧ್ಯ ಆಯಿತು ಬಂಧುಗಳೇ. ಇದರಲ್ಲಿ ನಮ್ಮ ಯೋಗದಾನ, ಈ ಹಿಂದೂ ರಾಷ್ಟ್ರದ ಕಾರ್ಯದಲ್ಲಿ ನಮ್ಮ ಯೋಗದಾನ ಏನಿದೆ ಅದನ್ನು ಇವತ್ತು ನಾವು ನೋಡಬೇಕಾಗಿದೆ ಮತ್ತು ನಾವು ಪ್ರಯತ್ನ ಮಾಡಬೇಕಾಗಿದೆ. ಈಗ ನಮಗೆ ಈ ಒಂದು ಹಿಂದೂ ರಾಷ್ಟ್ರದಲ್ಲಿ ಭಾಗವಹಿಸುವಂತಹ ದೊಡ್ಡ ಅವಕಾಶ ಸಿಕ್ಕಿದೆ. ಇದು ಭಾಗ್ಯದ ವಿಷಯವಾಗಿದೆ ಬಂಧುಗಳೇ. ಗುರುಗಳ ಮಹಾನತೆ. ಗುರುಗಳೆಂದರೆ ದೇಹದಾರಿಯಲ್ಲ, ಅವರು ತತ್ವವಾಗಿರ್ತಾರೆ, ತತ್ವದಲ್ಲಿ ಎಲ್ಲ ಕಡೆಯಲ್ಲಿರ್ತಾರೆ. ಯಾರ ಹೃದಯ ಸಾತ್ವಿಕವಾಗಿರುತ್ತದೆಯೋ ಅಲ್ಲಿ ಅವರ ಕೃಪಾಕಟಾಕ್ಷವನ್ನು ಜಾಗೃತ ಮಾಡಿ ಆ ಜೀವದ ಉದ್ಧಾರವನ್ನು ಮಾಡ್ತಾರೆ. ಆಧ್ಯಾತ್ಮದಲ್ಲಿನ ಗುರುಗಳ ಮಹತ್ವ ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾಗಿದೆ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯವಿಲ್ಲ. ನಮಗೆ ದೇವರು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಅವರಲ್ಲಿಗೆ ಹೋಗುವ ಜ್ಞಾನವನ್ನು ಕೊಡುವವರು ಕೇವಲ ಗುರುಗಳು ಮಾತ್ರ. ಅಂದರೆ ಕಣ್ಣಿಗೆ ಗೋಚರಿಸುವ ಗುರುಗಳು ದೇವರ ಪ್ರತಿರೂಪವೇ ಇರ್ತಾರೆ. ಅವರು ಎಲ್ಲ ಬಂಧನಗಳಿಂದ ಮುಕ್ತರಾಗಿರ್ತಾರೆ. ಭಕ್ತ ಮತ್ತು ಭಗವಂತನನ್ನು ಜೋಡಿಸುವ ಒಂದು ಕೊಂಡಿ ಅಂದರೆ ಗುರುಗಳೇ ಇರ್ತಾರೆ. ಗುರುಗಳಿಗೆ ಅಂತರ್ಜ್ಞಾನದಿಂದಲೇ ಎಲ್ಲವೂ ತಿಳಿಯುತ್ತದೆ. ಶಿಷ್ಯನು ಎಷ್ಟೇ ದೂರದಲ್ಲಿದ್ದರೂ ಏನೇ ಮಾಡ್ತಿದ್ರೂ ಎಲ್ಲವೂ ಅವರಿಗೆ ತಿಳಿಯುತ್ತದೆ ಮತ್ತು ಏನೇ ಸಂಕಟ ಬಂದರೂ ಗುರುಗಳವನನ್ನು ಪಾರು ಮಾಡ್ತಾರೆ. ಗುರುಗಳ ಮಹತ್ವದ ಬಗ್ಗೆ ಒಂದು ಉದಾಹರಣೆಯನ್ನು ನೋಡೋಣ. ನರಸಿಂಹ ಸರಸ್ವತಿ ಅಂತೇಳಿ ದೊಡ್ಡ ಗುರುಗಳಿದ್ದರು. ಇದರ ಉಲ್ಲೇಖ ಗುರುಚರಿತ್ರೆಯಲ್ಲಿ ಕೂಡ ಇದೆ. ಅವರ ಆಶ್ರಮದಲ್ಲಿ ಸಾವಿರಾರು ಶಿಷ್ಯರಿರ್ತಾ ಇದ್ದರು. ಅದರಲ್ಲಿ 8 ಜನ ಅವರ ಪ್ರಿಯ ಶಿಷ್ಯರಾಗಿದ್ದರು. ಆ 8 ಜನ ಶಿಷ್ಯರು ದೀಪಾವಳಿಗೆ ಊರಿಗೆ ಹೋಗೋರಿದ್ದರು. ಅವರು 2 ದಿವಸದ ಮೊದಲು ಗುರುಗಳಲ್ಲಿ ಹೇಳ್ತಾರೆ, ನಾವು ಊರಿಗೆ ಹೋಗೋರಿದ್ದೇವೆ, ತಾವು ನಮ್ಮ ಮನೆಗೆ ಬರಬೇಕು ಅಂತೇಳಿ ಗುರುಗಳಿಗೆ ಕೇಳಿಕೊಡ್ತಾರೆ. ಗುರುಗಳು ಆಗ್ಬೋದು ಅಂತ ಹೇಳ್ತಾರೆ. ನಾಳೆಯ ದಿನ ಅವರು ಮನೆಗೆ ಹೊರಡುವಾಗ ಗುರುಗಳಿಗೆ ಹೇಳ್ತಾರೆ ತಾವು ಮನೆಗೆ ಬರಬೇಕು ಅಂತೇಳಿ. ಆಗ ಗುರುಗಳು ಹೇಳ್ತಾರೆ, ಆಗ್ಬೋದು, ನಾನು ನಿನ್ನ ಮನೆಗೆ ಬರ್ತೇನೆ, ಇನ್ನೊಬ್ಬನಿಗೆ ಹೇಳಬೇಡ ಅಂತ ಹೇಳ್ತಾರೆ. ಹಾಗೆ ಆ ಪ್ರಿಯ 8 ಜನ ಶಿಷ್ಯರಿಗೂ ಹಾಗೆ ಹೇಳಿ ಕಳಿಸ್ತಾರೆ ಗುರುಗಳು. ಆ ದಿನ ಆಶ್ರಮದಲ್ಲಿನ ಶಿಷ್ಯರು ಕೂಡ ಗುರುಗಳಲ್ಲಿ ಕೇಳ್ತಾರೆ, ಗುರುಗಳೇ ದೀಪಾವಳಿಗೆ ನೀವು ಆಶ್ರಮದಲ್ಲಿ ಇರ್ತೀರಲ್ಲ ಅಂತೇಳಿ. ಆಗ ಗುರುಗಳು ಹೇಳ್ತಾರೆ, ನಾನು ಎಲ್ಲಿಗೆ ಹೋಗೋದು, ನಾನು ಇಲ್ಲೇ ಇರ್ತೇನೆ ಅಂತೇಳಿ. ಯಾವಾಗ ದೀಪಾವಳಿ ದಿನ ಬರ್ತದೆ ಆ ದಿನ ಗುರುಗಳು ಆ 8 ಜನ ಶಿಷ್ಯರ ಕಡೆಗೆ ಹೋಗ್ತಾರೆ. ಹೋಗಿ ಅವರಿಗೆ ಉಡುಗೊರೆಯನ್ನು ಕೊಡ್ತಾರೆ. ಆ 8 ಜನ ಶಿಷ್ಯರ ಕಡೆಗೂ ಹೋಗಿ ಬರ್ತಾರೆ ಅವರು ಮತ್ತು ಆಶ್ರಮದಲ್ಲೂ ಇರ್ತಾರೆ. ದೀಪಾವಳಿ ಮುಗಿದು 2-3 ದಿವಸನ ನಂತರ ಎಲ್ಲ ಶಿಷ್ಯರು ಆಶ್ರಮಕ್ಕೆ ಬರ್ತಾರೆ. ಬಂದ ನಂತರ ಹೇಳ್ತಾರೆ, ನಮ್ಮ ಮನೆಗೆ ಗುರುಗಳು ಬಂದಿದ್ದರು, ಈ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ತಾರೆ. ಅಂದರೆ ಗುರುಗಳು ಒಂದೇ ಸಮಯದಲ್ಲಿ 8 ಶಿಷ್ಯರ ಮನೆಯಲ್ಲಿ ಕೂಡ ಇದ್ದರು, ಅವರ ಆಶ್ರಮದಲ್ಲಿ ಕೂಡ ಇದ್ದರು. ಅಂದರೆ ಏಕಕಾಲದಲ್ಲಿ 9 ಕಡೆಯಲ್ಲಿ ಗುರುಗಳು ಅವರ ಅಸ್ತಿತ್ವವನ್ನು ತೋರಿಸಿದರು. ಅಂದರೆ ಗುರು ಅಂದರೆ ದೇಹ ಮಾತ್ರ ಅಲ್ಲ, ಅದು ತತ್ವ. ಸಗುಣದಲ್ಲಿ ದೇಹ ಅಂದರೆ ಈಶ್ವರನ ಸಗುಣ ರೂಪವಾಗಿ ಆ ದೇಹ ಇರ್ತದೆ, ನಿರ್ಗುಣ ರೂಪದಲ್ಲಿ ಅವರು ಈಶ್ವರನಿರ್ತಾರೆ, ಎಲ್ಲ ಕಡೆಯಲ್ಲಿರ್ತಾರೆ. ಇಂಥ ಎಷ್ಟೋ ಉದಾಹರಣೆಯನ್ನು ಕೊಡ್ಬೋದು. ಇನ್ನೊಮ್ಮೆ ಒಂದು ಪ್ರಸಂಗದಲ್ಲಿ ಒಬ್ಬ ಶಿಷ್ಯನಿಗೆ ಗುರುಗಳು ಅವರ ಅಸ್ತಿತ್ವವನ್ನು ಹೇಗೆ ತೋರಿಸಿದರು ಅದು ಕೂಡ ಒಂದು ಉದಾಹರಣೆಯನ್ನು ನೋಡೋಣ. ಒಮ್ಮೆ ಶಿಷ್ಯನೊಟ್ಟಿಗೆ ಗುರುಗಳು ಪ್ರವಾಸ ಮಾಡ್ತಾಯಿದ್ರು. ಆ ಸಮಯದಲ್ಲಿ ಸೇತುವೆಯನ್ನು ದಾಟಿ ತುಂಬ ಟ್ರಾಫಿಕ್ಕನ್ನು ದಾಟಿ ಹೋಗಬೇಕಿತ್ತು. ಆ ಸೇತುವೆಯ ಹತ್ತಿರ ಬರುವಾಗ ತನ್ನ ಶಿಷ್ಯ ಡ್ರೈವಿಂಗನ್ನು ಮಾಡ್ತಾಯಿದ್ರು. ಗುರುಗಳು ಹೇಳಿದರು, ಕಣ್ಣು ಮುಚ್ಚು ಅಂತ ಹೇಳಿದರು. ನಾನು ಯಾವಾಗ ಕಣ್ಣು ತೆರೀಲಿಕ್ಕೆ ಹೇಳ್ತೇನೆ ಅಲ್ಲಿ ತನಕ ನೀನು ಕಣ್ಣು ಮುಚ್ಚಬೇಕು ಅಂತ ಹೇಳಿದರು. ಶಿಷ್ಯ ಡ್ರೈವಿಂಗನ್ನು ಮಾಡ್ತಾನೆ ಇದ್ದ, ಆದರೆ ಗುರುಗಳ ಆಜ್ಞೆ ಅಂತೇಳಿ ಕಣ್ಣು ಮುಚ್ಚಿದ್ದ. ಆ ಸೇತುವೆಯನ್ನು ದಾಟಿಸಿ ಎಲ್ಲ ಟ್ರಾಫಿಕ್ಕನ್ನು ದಾಟಿ ಮುಕ್ಕಾಲು ಗಂಟೆ ನಂತರ ಗುರುಗಳು ಅವನಿಗೆ ಹೇಳ್ತಾರೆ, ಕಣ್ಣು ಬಿಡು ಅಂತೇಳಿ. ಆಗ ಈ ಸೇತುವೆ ಟ್ರಾಫಿಕ್ ಎಲ್ಲವನ್ನು ದಾಟಿ ಮುಂದೆ ಹೋಗಿತ್ತು ಅವರ ಗಾಡಿ. ಅಂದರೆ ಈ ಪ್ರಸಂಗದಲ್ಲಿ ಏನು ಗಮನಕ್ಕೆ ಬರ್ತದೆ? ಶಿಷ್ಯನ ಜೀವನವನ್ನು ನಡೆಸುವವರು ಗುರುಗಳು. ಒಮ್ಮೆ ಗುರುಗಳು ನಮ್ಮನ್ನು ಸ್ವೀಕಾರ ಮಾಡಿದರೆ ನಮ್ಮ ಎಲ್ಲ ಕಾರ್ಯಭಾರವನ್ನು ಅವರೇ ವಹಿಸಿಕೊಳ್ತಾರೆ. ಅದರಿಂದ ಸಾಧನೆ ಮಾಡಿದ ನಂತರವೇ ಈ ಅನುಭವ ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಕೂಡ ಅಂಥದ್ದೇ ಶಿಷ್ಯರಾಗಲಿಕ್ಕೆ ಪ್ರಯತ್ನ ಮಾಡೋಣ ಬಂಧುಗಳೇ. ಇವತ್ತು ಸಪ್ತ ಋಷಿಗಳು ಪರಾತ್ಪರ ಗುರು ಡಾಕ್ಟರ್ ಅಠವಲೆಯವರ ಬಗ್ಗೆ ಹೀಗೆ ಹೇಳ್ತಾರೆ. ಆದಿಶಂಕರಾಚಾರ್ಯರ ನಂತರ ಭಗವಂತನ ಅವತಾರ ಎಂದರೆ ಪರಾತ್ಪರ ಗುರು ಡಾಕ್ಟರ್ ಅಠವಲೆಯವರು. ಅವರು ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ ಹೇಳಿದ್ದಾರೆ. ಹಿಂದೂ ರಾಷ್ಟ್ರಕ್ಕಾಗಿ ಅವರ ಅವತಾರವಾಗಿದೆ ಅಂತಲೂ ಮಹರ್ಷಿಗಳು ಹೇಳಿದ್ದಾರೆ. ಇದರ ಪ್ರಚಿತಿ ಇವತ್ತು ಸನಾತನದಲ್ಲಿ ಆಗ್ತಾ ಇದೆ. ಇವತ್ತು ಗುರುಗಳು ಹೇಳಿದಂಥ ಸಾಧನ ಮಾರ್ಗದಲ್ಲಿ ಸಾಧನೆಯನ್ನು ಮಾಡಿ 108 ಜನ ಸಂತರಾಗಿದ್ದಾರೆ. 1300ಕ್ಕಿಂತಲೂ ಹೆಚ್ಚು ಜನ ಜನನ ಮರಣ ಚಕ್ರದಿಂದ ಬಿಡುಗಡೆಯಾಗಿದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ, ಈ ಚಕ್ರದಿಂದ ಬಿಡುಗಡೆಯಾಗಿ ಅವರು ಮುಂದೆ ಹೋಗ್ತಾ ಇದ್ದಾರೆ. ಯಾವಾಗ ಪೃಥ್ವಿಯಲ್ಲಿ ಅವತಾರವಾಗ್ತದೆಯೋ ಆಗ ಲಕ್ಷಾಂತರ ಜನ ಮೋಕ್ಷಕ್ಕೆ ಹೋಗ್ತಾರೆ. ಮೋಕ್ಷದ ಸಂಪೂರ್ಣ ಅಧಿಕಾರ ಅವತಾರದ ಕೈಯಲ್ಲಿರ್ತದೆ. ಇಲ್ಲದಿದ್ದರೆ ಒಬ್ಬ ಗುರುಗಳು ಕೇವಲ 3 ಅಥವಾ 4 ಶಿಷ್ಯರ ಉದ್ಧಾರವನ್ನು ಮಾಡ್ಬೋದು. ಯಾಕೆಂದರೆ ಅವರ ಪ್ರಾರಬ್ಧವನ್ನು ಕೂಡ ಗುರುಗಳಿಗೆ ಭೋಗಿಸಬೇಕಾಗ್ತದೆ. ಇಂತಹ ಅದ್ವಿತೀಯ ಕಾರ್ಯವು ಸನಾತನ ಸಂಸ್ಥೆಯಲ್ಲಿ ಆಗ್ತಾ ಇದೆ. ಇವತ್ತು ಗುರುಗಳ ಧರ್ಮ ಸಂಸ್ಥಾಪನ ಕಾರ್ಯ ಕೂಡ ಅತಿ ವೇಗದಲ್ಲಿ ದೇಶ ವಿದೇಶದಲ್ಲಿ ತಲುಪ್ತಾ ಇದೆ. ಕಾರ್ಯ ದಿನೇ ದಿನೇ ವೃದ್ಧಿ ಆಗ್ತಾ ಇದೆ ಬಂಧುಗಳೇ. ನಾವು ಇಂತಹ ಗುರುಗಳ ಕೃಪಾಶೀರ್ವಾದದಲ್ಲಿ ಸಾಧನೆಯನ್ನು ಮಾಡುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯದ ವಿಷಯವಾಗಿದೆ. ನಾವೆಲ್ಲರೂ ಗುರುಚರಣಕ್ಕೆ ಪ್ರಾರ್ಥನೆಯನ್ನು ಕೂಡ ಮಾಡೋಣ. ಹೇ ಭಗವಂತ, ಇಂತಹ ಅವತಾರಿ ಗುರುಗಳ ಮಾರ್ಗದರ್ಶನದಲ್ಲಿ ಸಾಧನೆಯನ್ನು ಮಾಡುವ ಅಮೂಲ್ಯ ಅವಕಾಶವನ್ನು ನೀವು ನಮಗೆ ನೀಡಿದ್ದೀರಿ. ಈ ಗುರುಪೂರ್ಣಿಮಾ ಮಹೋತ್ಸವದ ಪರ್ವಕಾಲದಲ್ಲಿ ನಮ್ಮೆಲ್ಲರಿಂದಲೂ ಯೋಗ್ಯ ರೀತಿಯಿಂದ ಸಾಧನೆಯಾಗಲಿ. ಇಲ್ಲಿ ಹೇಳಿದ ಪ್ರತಿಯೊಂದು ವಿಚಾರಗಳನ್ನು ನಾವು ಕೃತಿಯಲ್ಲಿ ತರುವಂತಾಗಲಿ ಎಂದು ನಿಮ್ಮ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಕೃತಜ್ಞತೆಯನ್ನು ವ್ಯಕ್ತ ಮಾಡ್ತೇವೆ. ನನ್ನ ವಾಣಿಯನ್ನು ಗುರುಚರಣಕ್ಕೆ ಅರ್ಪಿಸಿ ವಿರಾಮವನ್ನು ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ವಾಣಿಯನ್ನು ಗುರುಚರಣದಲ್ಲಿ ವಿರಾಮವನ್ನು ನೀಡ್ತೇನೆ. ನನ್ನ ವಾಣಿಗೆ ಗುರುಚರಣದಲ್ಲಿ ವಿರಾಮವನ್ನು ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ.